ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம்
தசக்ரீவச்சிதம் ஷபாம்
மணிக்ரீவ விமோசனம் ஸ்வநாம க்ரஹணா தேவா நிரஸ்த க்ரஹ விக்ரஹம் விருந்தாவன கதம் வந்தே பிரம்ம ருத்ரேந்திர வந்தித்தம் ஸ்வாந்தஸ்தானந்த சையாய பூர்ண ஜான ரசார்ந்தசே உத்துங்கவாப்தரங்காய மத்ததுர்தார்த்தயே நம. குருமுகில குணஜம் சத்குணயுதாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்பூத கஷ்டம் ஹயமுகபதனிஷ்டம் மாம் பஜந்து பிரபன்னா. பூஜ்யாய ராகவேந்திராய சத்யதர்மரதாய ச பஜதாம் கல்பவிருட்சாய நமதாம் காமதேனவே. நீலாகராட்சிதானந்த லீலா கோபால பாலிதாம் வித்யாபயோநிதீன் வந்தே வித்யா குருன். ப்ரஹ்மச்சரிய ஹரிப்ரீதி சுவித்யா வாதசாரிணஃ இஷ்டதான் கஷ்டஹர்த்ரோன்னஃ வித்யாமான்யான் முனீன் நமஃ. வாதிராஜ பதத்வந்த்வா வாரிதாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனஸ்ஸத்யம் விஷ்ணு தீர்த்த பிரசாதத சர்வே காமா பவந்தேவ சரதோ பிம்ப சந்நிதம் சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேம தீர்த்தம் வந்தேஹ்ய பீஷ்டதம். அஜ்ஞானதிமிரச்சேதம் புத்தி சம்பத் பிரதாயகம் விஜ்ஞான விமலம் சாந்தம் விஜயாக்ஷ குரும் பஜே. ஸ்ரீ குருப்போ நம. ஹரி ஓம். ஓம் நம பரஸ்மை புருஷாய பூயசே சதுர்பவஸ்தானநிரோதலீலயீதசக்தித்ரிதயாய தேஹினாம் அந்தத்ருவாய அனுபலப்யவர்த்தனே. பிரம்மோபதேச பிரகரணத்தில் பகவந்தனன்ன பிரம்மா அந்த சிந்தனை மாதிரி வருவ பலவன்ன திருசிக்கொடுத்தா இருந்தாரே. திரவிய கிரிய காரகாக்கியம் மலம் ஆத்மன தூத்வா யாந்தி அபுனர்பவம். பகவந்தன விசேஷவாகிருத்தக்கந்த பிரம்மா அந்த சிந்தனையன்னு மாடத்த பகவந்தனன்னு குணபூர்ண அந்த சிந்தனை மாடிதரே நமகிருத்தக்கந்த திரவிய கிரிய கார திரவிய மல திரவியக்கு சம்பந்தப்பட்ட மனோமல அந்த யாவது எல்லா நன்னதே நானே இதற்கு அதிகாரி. கிரியா நானே எல்லாம் மாடபல்லி. நந்தர விசேஷவாகிருத்தக்கந்தது காரக எல்லா நம்ம சரீர இந்திரியகளு நம்ம ஹதோட்டியல்லிவே. ஈ மூரு பிரதானவாகிருத்தக்கந்த மனோமலகளு ஈ மலகளன்ன கலக்கொண்டு பகவந்தன சன்னிதானவன்ன சேரத்தாரே. யாவாக அந்தரே பகவந்தனன்ன பிரம்மாந்த சிந்தனை மாடிதரு. இன்ன கிளவரு தர்மம் அந்த ஹெடுத்தா இத்தாரு. ஏனிது தர்ம அந்த ஹெடுத்தா இத்தாரு. மீமாம்சகாபிமதாஹ தர்மம். கிளவரு மீமாம்சகரு பகவந்தனன்ன தர்ம அந்த உபாசனை மாடலிக்கு சுரு மாடுத்தாரு. ஆதரே இல்லி ஹெடுத்தாரு பகவந்தனன்ன தர்ம அந்த சிந்தனை மாடிதரே நம்மளி ஏனு லாப நமகேன் லாப நம்ம சிந்தனை மாடுத்தாரு. பகவந்த தர்மத மூர்த்தி. இதுக்கு உத்தரவன்ன நாவல்லி பாகவத தித்திய ஸ்கந்தத்தில் நோடபோது. பிரம்மதேவரு பகவந்தன தர்சன படித்தார். பிரம்மதேவர சிருஷ்டி ஆகுத்த கமலதிந்த தபஸ்ஸு மாடையா அந்த தேவரு ஆகாஷவாணி ஆகுத்தே. தப தப அந்த எருடு சப்த கேளுத்த தபஸ்ஸன்ன மாடுத்தாரு தேவர தர்சன படியுத்தாரு. இந்த பிரம்மதேவரிகே எருடு சப்தங்களன்ன தப தப அந்த எருடு சல ஹேளித்து உத்தேச ஏனு தபஸ்ஸு மாடு. தபஸ்ஸு மாடு எம்ப உத்தேசவே இத்திதே பரீ ಅಲ್ಲಿ ತಪ ಎಂಬ ಒಂದು ಶಬ್ದ ಸಾಕು. ಬ್ರಹ್ಮದೇವರಂಥ ಜ್ಞಾನಿಗೆ ತಪ ಅಂತ ಹೇಳಿದ್ಬಿಟ್ಟು ತಪಸ್ಸು ಮಾಡುವಂತ ಅರ್ಥ ಆಗದೆ ಇನ್ನೇನು ಆಗಲ್ಲ. ನಮ್ಮಂಥವ್ರು ಎರಡು ಮೂರು ಸಲ ಹೇಳಬೇಕು. ಬ್ರಹ್ಮದೇವರಿಗೆ ಎರಡು ಸಲ ಯಾಕೆ ಆ ಶಬ್ದ ಉಚ್ಚಾರ ಭಗವಂತ ಹೇಳಬೇಕಾಯಿತು ಅಂದ್ರೆ ಹೇಳ್ತಾರೆ, ಒಂದು ತಪಸ್ಸು ಮಾಡು ಅಂತ, ಎರಡನೇದು ತಪಸ್ಸು ಯಾವುದರನ್ನ ಕುರಿತು ಮಾಡಬೇಕು ಅಂದರೆ ನನ್ನ ತಪೋ ಬ್ರಹ್ಮ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿಬಿಡ್ತಾರೆ. ಅಂದರೆ ತಪಸ್ಸು ನಮ್ಮಲ್ಲಿ ಬರಬೇಕಾದರೆ ತಪೋ ನಾಮಕನಾದ ತಪಸ್ಸು ಅಂತ ಹೆಸರಿಟ್ಟುಕೊಂಡು ತಪಸ್ಸಿನಲ್ಲಿರುವಂತಹ ಭಗವದ್ ರೂಪವನ್ನ ಚಿಂತನೆ ಮಾಡಿದರೆ ನಮಗೆ ತಪಸ್ಸು ಮೂಡುತ್ತೆ. ತಪೋರೂಪಿಣೇ ನಮಃ ಅಂತ ಭಗವಂತನ ಚಿಂತನೆ ಮಾಡಿದರೆ ನಮ್ಮಲ್ಲೂ ಕೂಡ ತಪಸ್ಸು ಚೆನ್ನಾಗಿ ಬರುತ್ತೆ. ತಪ ಆಲೋಚನೆ ಭಗವಂತನ ಕುರಿತಾದ ಆಲೋಚನೆ ಇವ, ಒಳ್ಳೆ ಆಲೋಚನೆ ಇರತಕ್ಕಂಥವ ಅಂತ ದೇವರನ್ನ ಚಿಂತನೆ ಮಾಡಿದರೆ ನಮಗೂ ಕೂಡ ಒಳ್ಳೆ ತಪಸ್ಸು ಬರುತ್ತೆ. ಹಾಗೆ ನಮ್ಮ ಜೀವನ ಸಾರ್ಥಕವಾಗಿ ಒಳ್ಳೆ ಸಾಧನೆ ನಡೆಯಬೇಕಾದರೆ ನಮ್ಮ ಜೀವನದಲ್ಲಿ ಧರ್ಮಾನುಷ್ಠಾನ ಬೇಕು. ಧರ್ಮಾನುಷ್ಠಾನವಿಲ್ಲದಿದ್ದರೆ ಏನೂ ಉಪಯೋಗವಿಲ್ಲ. ಬರೀ ಜ್ಞಾನ ಏನು ಅಂದರೆ ತಿಳುವಳಿಕೆ ಮಾತ್ರ ಇದ್ದು ಧರ್ಮಾನುಷ್ಠಾನ ಇಲ್ಲದಿದ್ದರೆ ಅದು ವ್ಯರ್ಥ. ಆಚಾರಹೀನಂ ನಪುನಂತಿ ವೇದಾಹ. ಅದರಿಂದ ಧರ್ಮ ಬೇಕು. ಧರ್ಮ ಬೇಕಾದರೆ ಹೇಗೆ? ದೇವರನ್ನ ಧರ್ಮ ಸ್ವರೂಪಿ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ಧರ್ಮ ಮೂಡುತ್ತೆ. ಇನ್ನ ಮುಂದೆ ಹೇಳುತ್ತಾ ಇದ್ದಾರೆ ಭಗವಂತನನ್ನ, ಅನ್ಯೇ ಏಕಂ ಪರಂ ಸದಸತೋ ಪುರುಷಂ ಪರೇಶಂ. ಸತ್ತು ಅಸತ್ತುಗಳಿಗೆ ಪರಂ ಶ್ರೇಷ್ಠನಾಗಿರತಕ್ಕಂಥ ಭಗವಂತನನ್ನ ಚಿಂತನೆ ಮಾಡುತ್ತಾರೆ ಎಂದು ಹೇಳಿದ ಯಾರವರು ಅಂದ್ರೆ ಪಾಂಚರಾತ್ರಿಕಾಹ ಪುರುಷಂ ಸದಸತೋ ಪರಂ ಹೇಳ್ತಾ ಇದ್ದಾರೆ. ಸರ್ವೋತ್ತಮತ್ವಾಭಿಮಾನಿನಃ ಭಗವಂತನೇ ವಿಶೇಷವಾಗಿರತಕ್ಕಂಥ ಸರ್ವೋತ್ತಮ ಅಂತ ಚಿಂತನೆ ಮಾಡತಕ್ಕಂಥವರು ಇದನ್ನು ಹೇಳ್ತಾ ಇದ್ದಾರೆ. ಅಯ್ಯ ನೀನು ನವಶಕ್ತಿಗಳಿಂದ ಕೂಡಿರತಕ್ಕಂಥವ ಅಂತ ಪಂಚರಾತ್ರಿ ಅಂದ್ರೆ ಪಂಚರಾತ್ರಾಗಮದಲ್ಲಿ ಇರತಕ್ಕಂಥ ರೀತಿಯಲ್ಲಿ ಉಪಾಸನೆ ಮಾಡುವವರು ಭಗವಂತನನ್ನ ನವಶಕ್ತಿಗಳಿಂದ ಕೂಡಿದವ. ಕ್ರಿಯಾ, ಯೋಗ, ಪ್ರಹ್ವಿ, ಈಶಾನ ಮೊದಲಾದ ಒಂಬತ್ತು ಶಕ್ತಿಗಳಿಂದ ಕೂಡಿದವ ಅಂತ ಅವರು ಚೆನ್ನಾಗಿ ಉಪಾಸನೆ ಮಾಡುತ್ತಾರೆ. ಇನ್ನ ಕೆಲವರು ಏನು ಸತ್ತು ಅಸತ್ಯಗಳಿಗಿಂತ ಶ್ರೇಷ್ಠನಾದವ ಅಂತ ಉಪಾಸನೆ ಮಾಡುತ್ತಾರೆ. ಏನಿದು ಗೊಂದಲ? ಅರ್ಥ ಆಗದಂತ ಶಬ್ದಗಳ ಗುಂಪು. ಏನೋ ದೇವರು ಹೀಗಂತೆ ಹಾಗಂತೆ ಏನೋ ಗೊತ್ತಿಲ್ಲಪ್ಪ, ಆ ಥರ ಆಗ್ಬಾರ್ದು. ಸತ್ತು ಅಸತ್ಯಗಳಿಗೆ ಕಿಂತ ಶ್ರೇಷ್ಠ. ಅದು ಇಲ್ಲಿ ಸತ್ತು ಅಸತ್ತು ಅಂದ್ರೆ ಕಾರ್ಯ ಕಾರಣ ಅಂತ ಎರಡು. ಇಲ್ಲಿ ಸತ್ತು ಅಂದ್ರೆ ಇರೋದು, ಅಸತ್ತು ಅಂದ್ರೆ ಇಲ್ಲದ್ದು ಅಂತ ಆ ಅರ್ಥ ಅಲ್ಲ. ಸತ್ತು ಅಸತ್ತು ಅಂತ ಹೇಳಿದರೆ ಸತ್ ಅಂದ್ರೆ ಕಾರಣರೂಪವಾದ ಜಗತ್ತು, ಅಸತ್ ಅಂದ್ರೆ ಕಾರ್ಯರೂಪವಾದ ಜಗತ್ತು. ಏನಿದು ಕಾರ್ಯ ಕಾರಣ ಅಂತ ಏನು ಹೇಳ್ತಾರಲ್ಲ ಅಂದ್ರೆ ಹೇಳ್ತಾರೆ, 24 ತತ್ವ ಗುಣಗಳಿವೆ, 24 ತತ್ವಗಳಿವೆ, ಇದು ಸೂಕ್ಷ್ಮವಾಗಿರತಕ್ಕಂಥ ಕಾರಣ, ಅದರಿಂದ ಬಂದದ್ದೇ ಇಡೀ ಜಗತ್ತು, ಇದು ಕಾರ್ಯ. ಅಂದರೆ ಇಲ್ಲಿ ಹೇಳ್ತಾರೆ ಪ್ರಕೃತಿ ಪುರುಷ ಅಂತ ಎರಡು. ಈ ಎಲ್ಲದಕ್ಕೂ ಮೀರಿ ನಿಂತವ ಭಗವಂತ. ಅದಕ್ಕೆ ಪರೇಶಂ, ಪರಾ ಅಂತ ಹೆಸರು ಲಕ್ಷ್ಮೀದೇವಿಗೆ. ಆ ಲಕ್ಷ್ಮೀದೇವಿಯನ್ನೂ ಮೀರಿ ನಿಂತವ ಸ್ವಾಮಿ ಭಗವಂತ. ಇದನ್ನು ಚಿಂತನೆ ಮಾಡಿದರೆ ನಮ್ಗೆ ಬರುವುದೇನು ಅಂದರೆ, ಹೇಳ್ತಾರೆ ಕಾರ್ಯ ಕಾರಣ ರೂಪವಾಗಿರತಕ್ಕಂತಹ ಜಗತ್ತಿಗೆ ಅವನು ಒಡೆಯ, ಅದಕ್ಕಿಂತ ವಿಲಕ್ಷಣ. ಅಂದರೆ ಅದರ ಮೇಲೆ ಯಾವ ಆಸೆ ಇಲ್ಲದವ, ಅದರಿಂದ ಅವನಿಗೆ ಆಗಬೇಕಾಗಿದ್ದೇನೂ ಇಲ್ಲ. ಯದ್ಯಪಿ ನೋಡಿ, ಹೊರಗಿರತಕ್ಕಂಥ ಸೂಕ್ಷ್ಮ ಪ್ರಕೃತಿಯಾಗಲಿ ಸ್ಥೂಲ ಪ್ರಕೃತಿಯಾಗಲಿ, ಯಾವುದೇ ಪ್ರಕೃತಿಯಿಂದ ಜೀವನ ಸ್ವರೂಪದಲ್ಲಿ ಬರಬೇಕಾದ ಲಾಭ ಯಾವುದೂ ಇಲ್ಲ. ಜೀವನಿಗೆ ಸ್ವರೂಪದಲ್ಲಿ ಜ್ಞಾನ ಆನಂದ ಏನಿದೆ ಮೋಕ್ಷದಲ್ಲಿ ಅದನ್ನೇ ಅನುಭವಿಸ್ತಾನಷ್ಟೇ ಹೊರತು ಅವನಿಗೆ ಪ್ರಕೃತಿಯಿಂದ ಏನೂ ಬೇಕಾಗಿಲ್ಲ. ಆದರೆ
ಇವನ ಸುತ್ತು ಲಿಂಗ ದೇಹದ ಪೊರೆ ಇದ್ದದ್ದರಿಂದ ಬೇಡದ್ದೆಲ್ಲ ಬೇಕಾಯಿತು, ಬೇಡದ್ದೆಲ್ಲ ಬೇಕಾಗ್ತಾ ಇದೆ. ಇವಾಗ ಜಗತ್ತಿನಲ್ಲಿ ಏನೇನಿದೆ, ಏನ್ ನೋಡಿದ ಕೂಡಲೇ ಬೇಕು ಬೇಕು ಅಂತ ಆ ಇರುವೆ ಹೇಗೆ ಸಕ್ಕರೆಯನ್ನು ಹೊತ್ತು ಹೊತ್ತು ತಗೊಂಡು ಹೋಗುತ್ತೆ, ಅದೇ ತರ ಎಲ್ಲಾ ಶಾಪಲ್ಲಿದ್ದ ಎಲ್ಲವನ್ನ ಹೊತ್ತು ತಗೊಂಡು ಹೋಗ್ತಾ ಇದ್ದೆ, ಬೇಕು 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 ಅಂತ. ಯಾಕಪ್ಪ ಇಷ್ಟೆಲ್ಲ ಇಷ್ಟು ಚಿಕ್ಕ ಜೀವಕ್ಕೆ ಬೇಕಾ ಅಂಟು ಕೊಟ್ಟು ಹೊತ್ತು ಹೊತ್ತು ಕರ್ಕೊಂಡು ಹೋಗುವಂತೆ ಮಾಡುತ್ತಾ ಇದ್ದಾನೆ. ಅದಕ್ಕೆ ಭಗವಂತನನ್ನ ಸತ್ತು ಅಸತ್ತುಗಳಿಗೆ ಅವುಗಳಿಗಿಂತ ವಿಲಕ್ಷಣ, ಅದರಿಂದ ಏನೂ ಪ್ರಯೋಜನ ಇಲ್ಲದವ, ಅದರ ಮೇಲೆ ಆಸೆ ಇಲ್ಲದವ, ಅದಕ್ಕೆ ನಿಯಾಮಕ ಅಂತ ನಾವು ಚಿಂತನೆ ಮಾಡಿದರೆ ಅವಾಗ ಏನಾಗುತ್ತೆ ನೋಡಿ. ಒಂದೊಂದು ದೇವರ ಗುಣ ನಮ್ಮಲ್ಲಿ ಜೀವನದಲ್ಲಿ ತುಂಬಾ ಪರಿವರ್ತನೆ ತರ್ತಾ ಬರುತ್ತೆ. ಎರಡೂ ನಮ್ಮಲ್ಲಿ ಬೇಕಾಗುತ್ತೆ ಜೀವನ ಸಾಧನೆ ಮಾಡಲಿಕ್ಕೆ. ಭಗವಂತನ ದರ್ಶನ ಆಗಬೇಕಾ, ಸಾಧನೆ ಆಗಬೇಕು. ಸಾಧನೆ ಆಗಬೇಕಾ, ಬದುಕಬೇಕು. ಬದುಕಬೇಕಾ, ಆಹಾರ ಬೇಕು, ವಸ್ತ್ರ ಬೇಕು, ಎಲ್ಲ ಬೇಕು. ಅದು ಬೇಕಾ, ದುಡ್ಡು ಬೇಕು. ಅಷ್ಟೇ ಅಲ್ಲ, ಸುತ್ತಿದ್ದವರು ಬೇಕು, ಇವಾಗಿರುವ ಎಲ್ಲವೂ ಬೇಕು. ಆದರೆ ಯಾವುದು ಬೇಡ, ಅದೇನದು ಬೇಕು ಬೇಡ ಅಂತ ಎರಡೂ ಹೇಳ್ತಿರಲ್ಲ ಅಂದ್ರೆ, ಹಾ ಭಗವಂತನ ಚಿಂತನೆಗೆ ಎಷ್ಟು ಅವಶ್ಯಕವೋ ಅಷ್ಟೇ ಬೇಕು. ಅದರ ಮೇಲೆ ಮೋಹ ಬೇಡ, ಅದು ಇರಲೇಬೇಕೆಂಬ ಮೋಹ ಬೇಡ. ಅದಕ್ಕಾಗಿ ದೇವರನ್ನೂ ಬಿಡುವಷ್ಟು ಮೋಹವು ಬೇಡ. ದೇವರಿಗಾಗಿ ಅವೆಲ್ಲವೂ ಬೇಕು. ಹಾಗಾದರೆ ನಾವು ಪದಾರ್ಥಗಳನ್ನ ವ್ಯಕ್ತಿಗಳನ್ನ ನಮ್ಮ ಸುತ್ತು ಇಟ್ಟುಕೊಂಡಿದ್ರೂ ಕೂಡ ಅವುಗಳ ಮೇಲಿನ ಮೋಹಕ್ಕೆ ನಾವು ತುತ್ತಾಗದೇ ಇರಬೇಕಾದರೆ ಭಗವಂತನನ್ನ ಸದಸತ್ತುಗಳಿಗಿಂತ ಶ್ರೇಷ್ಠ ಅಂತ ಚಿಂತನೆ ಮಾಡಿದರೆ ನೋಡಿ, ಸತ್ತು ಅಸತ್ತು ಕಾರಣ ಕಾರ್ಯ ಪ್ರಕೃತಿ ದೇವರ ಅಧೀನ ಹೌದೋ ಅಲ್ವೋ, ದೇವರ ಸುತ್ತು ಇದೆಯೋ ಇಲ್ವೋ, ದೇವರದನ್ನ ಬಳಸ್ತಾ ಇದ್ದಾನೋ ಇಲ್ವೋ, ಬಳಸಿಯೇ ಜಗತ್ತನ್ನ ಕಟ್ಟಿ ಎಲ್ಲರಿಗೂ ಉಪಕಾರ ಮಾಡುವಂತೆ ಮಾಡಿ ಎಲ್ಲ ಮಾಡುತ್ತಾ ಇದ್ದಾನೆ. ಆದರೆ ಅದರಿಂದ ಅವನಿಗೆ ವ್ಯಾಮೋಹ ಅದರ ಮೇಲೆ ಇಲ್ಲ. ಹಾಗೆ ನಮ್ಮ ಸುತ್ತು ಬೇಕಾಗಿದ್ದೆಲ್ಲ ಸ್ವಾಮಿ ಕೊಡತಾನೆ, ಅದರ ಮೇಲಿನ ವ್ಯಾಮೋಹ ಕಳೆದು ಬಿಡುತ್ತಾನೆ. ಯಾವಾಗ ಭಗವಂತನನ್ನ ಸದಸತ್ತುಗಳಿಗಿಂತ ಶ್ರೇಷ್ಠ ಅಂತ ಚಿಂತನೆ ಮಾಡಿದರು. ಇನ್ನ ಅನ್ಯೇತು ಅನ್ಯಂ ಅಂದರೆ ನವಭಿಹಿ ಶಕ್ತಿಭಿಹಿ ಯುತಂ ಪಂಚರಾತ್ರಿಕಾ. ಕೆಲವರು ಭಗವಂತನನ್ನ ಒಂಬತ್ತು ಶಕ್ತಿಗಳಿಂದ ಕೂಡಿದವ ಅಂತ ಚಿಂತನೆ ಮಾಡುತ್ತಾರೆ. ಇದನ್ನೇ ಭಾಗವತ ಕೊನೆಯಲ್ಲಿ ಹೇಳುತ್ತಾರೆ, ಉಪಚಿತ ನವಶಕ್ತಿಭಿಹಿ ಅಂತ ಹೇಳುತ್ತಾರೆ. ಭಗವಂತನದ್ದೇ ರೂಪಗಳು, ದೇವರದ್ದೇ ಶಕ್ತಿ ಅಂದ್ರೆ ಬೇರೆ ಇನ್ಯಾವುದೂ ಅಲ್ಲ, ದೇವರದ್ದೇ ಭಗವದ್ ರೂಪಗಳೇ ಒಂಬತ್ತು. ಆ ಒಂಬತ್ತು ರೂಪಗಳು ಎಲ್ಲಿವೆ ಅಂದರೆ ಎಲ್ಲೋ ಇಲ್ಲ, ನಮ್ಮ ಹನ್ನೊಂದು ಇಂದ್ರಿಯಗಳಲ್ಲಿ ಭಗವಂತನ ಒಂಬತ್ತು ರೂಪಗಳು ನಿಂತು ಇಡೀ ಜಗತ್ತನ್ನ ಪ್ರತಿಯೊಬ್ಬರ ಶರೀರದಲ್ಲೂ ಏನೇನು ಇಂದ್ರಿಯಗಳು ಪ್ರಾಣ ಎಲ್ಲ ಇವೆ ಎಲ್ಲವನ್ನ ನಡೆಸತಕ್ಕಂಥ ಭಗವದ್ ರೂಪಗಳೇ ಒಂಬತ್ತು. ಆ ಒಂಬತ್ತನ್ನು ನಾವು ನಿತ್ಯ ಚಿಂತನೆ ಮಾಡಬೇಕಂತೆ. ನವಶಕ್ತಿಗಳಿಂದ ಕೂಡಿರತಕ್ಕಂಥವ ಭಗವಂತ, ನವಶಕ್ತಿ ಅಂದ್ರೆ ಯಾವುದೋ ಶಕ್ತಿ ಆಯುಧ ಅಂತಲ್ಲ, ತನ್ನದೇ ಆದ ಒಂಬತ್ತು ರೂಪಗಳಿಂದ ಜಗತ್ತನ್ನೆಲ್ಲ ನಡೆಸಿಬಿಡುವವ ಅಂತ ಯಾರು ಚಿಂತನೆ ಮಾಡುತ್ತಾರೆ ಅವರಲ್ಲಿ ಇಂದ್ರಿಯಗಳ ಪಟುತ್ವ ಕಡಿಮೆ ಆಗಲ್ಲ. ಒಂಬತ್ತು ರೂಪದಿಂದ ಭಗವಂತ ನಮ್ಮ ಇಂದ್ರಿಯಗಳಲ್ಲಿ ನಿಂತು ಒಳ್ಳೆ ಶಕ್ತಿಯನ್ನ ಕೊಟ್ಟು ನಮಗೆ ಸಾಧನೆಯನ್ನ ಮಾಡಿಸಿಬಿಡುತ್ತಾರೆ. ನಂತರ ಮುಂದೆ ಹೇಳುತ್ತಾರೆ ಮಹಾಪುರುಷಂ. ಇನ್ನ ಕೆಲವರು ಏನಂತ ಹೇಳ್ತಾರೆ ನಿನ್ನ ಅಂದ್ರೆ ಮಹಾಪುರುಷ ಅಲ್ಲ, ಪುರುಷ ಅಂದ್ರೆ ಯಾರು, ಮಹಾಪುರುಷ ಅಂದ್ರೆ ಯಾರು ಅಂತ ಹೇಳ್ತಾ ಬರ್ತಾರೆ. ಈ ಪುರದಲ್ಲಿ ಶೇತೆ ಮಲಗಿದ್ದವನೇ ಪುರುಷ, ಯಾರು ನಾವು. ಎಚ್ಚರವಿಲ್ಲದೆ ಮಲಗಿರ್ತೇವಲ್ಲ, ಯಾವುದಕ್ಕೆ ಬಂದಿದ್ದೇವೆ ಏನು ಮಾಡುತ್ತಾ ಇದ್ದೇವೆ ಎಂಬ ಎಚ್ಚರ ಇಲ್ಲದೆ ಕಾಲ ಕಳೆಯುವಂಥವರೇ ಪುರುಷರು ನಾವು. ಇನ್ನು ಪುರುಷ ಅಂತ ಶಬ್ದದಿಂದ ಯಾರನ್ನ ಕರೆದರು ಅಂದ್ರೆ ಅವ್ಯಾಹತ ಷಡ್ಗುಣೈಶ್ವರ್ಯ ಸಂಪನ್ನತ್ವಾತ್ ಪುರುಷನಾಮ. ಎಡಬಿಡದ ಕುಂದಿಲ್ಲದ ಆರು ರೀತಿಯಾದ ಅದ್ಭುತ ಐಶ್ವರ್ಯದಿಂದ ಕೂಡಿರ್ತಾನಾದ್ದರಿಂದ ಭಗವಂತನಿಗೆ ಪುರುಷ ಅಂತ ಹೇಳಿದರು. ಅದನನ್ನೇ ಮಹಾಪುರುಷ, ಶ್ರೇಷ್ಠನಾದ ಪುರುಷ ಅಂದರೆ ಅವ್ಯಾಹತವಾದ ಅಂದರೆ ಎಡಬಿಡದ ಕುಂದಿಲ್ಲದ ಅದ್ಭುತ ಐಶ್ವರ್ಯವಂತ, ಆದ್ದರಿಂದಲೇ ಎಲ್ಲರಕ್ಕಿಂತ ಶ್ರೇಷ್ಠ. ಇದನ್ನು ಚಿಂತನೆ ಮಾಡುತ್ತಾರಂತೆ. ಆ ಚಿಂತನೆ ಮಾಡುವುದರಿಂದ ನಮಗೇನು ಬರುತ್ತೆ ಅಂತ ಹೇಳ್ತಾರೆ, ನಮಗೂ ಕೂಡ ಭಗವಂತನ ಚಿಂತನೆ ಮಾಡುವುದೇ, ಸತತ ಭಗವಂತನ ಚಿಂತನೆ ಮಾಡುವುದೇ ದೊಡ್ಡ ಐಶ್ವರ್ಯ. ನಮಗೆ ಈ ಸಂಪತ್ತಿದೆ, ಆ ಸಂಪತ್ತಿದೆ, ದುಡ್ಡಿದೆ, ಅದೊಂದು ಸಂಪತ್ತು, ಭೂಮಿ ಇದೆ ಅದೊಂದು ಸಂಪತ್ತು, ಬಂಗಾರ ಇದೆ ಅದೊಂದು ಸಂಪತ್ತು, ಬಳಗ ಇದ್ದಾರೆ, ಬಂಧುಗಳಿದ್ದಾರೆ ಅದೊಂದು ಸಂಪತ್ತು, ಶಕ್ತಿ ಇದೆ ಅದೊಂದು ಸಂಪತ್ತು, ವಿದ್ಯೆಗಳಿವೆ ಅದೊಂದು ಸಂಪತ್ತು, ಇವೆಲ್ಲ ಸಂಪತ್ತುಗಳಾದರೆ ಇವೆಲ್ಲ ಇಲ್ಲೇ ಬಿದ್ದು ಹೋಗುವ ಸಂಪತ್ತುಗಳು. ನಾವಿದ್ದಷ್ಟು ಕಾಲ ಮಾತ್ರ ಇಲ್ಲಿರುತ್ತೆ, ಇಲ್ಲಿಂದ ಹೊರಟ ಕೂಡಲೇ ಅವು ಇಲ್ಲೇ, ನಾವು ಅಲ್ಲೇ, ಬೇರೆಗೆ ಹೋಗ್ಬಿಡುತ್ತೆ. ಎಡಬಿಡದ, ನಮ್ಮನ್ನು ಎಡಬಿಡದ ಸಂಪತ್ತು ಯಾವುದು ಅಂದ್ರೆ ಭಗವಂತನ ಚಿಂತನ, ಭಗವಂತನ ಧ್ಯಾನ. ಭಗವಂತನ ಸ್ಮರಣೆ ಮಾಡಿದರೆ ಆ ಸಂಪತ್ತು ನಮ್ಮನ್ನು ಎಡಬಿಡಲ್ಲ. ಮುಂದಿನ ಜನ್ಮದಲ್ಲಿ ಮತ್ತು ಪ್ಯಾಕೆಟ್ ಓಪನ್ ಆಗುತ್ತೆ, ಬೇಗ 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 ಸಾಧನೆ ಶುರುವಾಗುತ್ತೆ. ಅದಕ್ಕೆ ಕೆಲವು ಚಿಕ್ಕ ಹುಡುಗರನ್ನು ನೋಡಿದಾಗ ಆಶ್ಚರ್ಯ ಆಗ್ತಾ ಇರುತ್ತೆ, ಚಿಕ್ಕ ಹುಡುಗರೇ ಎಷ್ಟೆಷ್ಟು ಒಳ್ಳೆ ಸಾಧನೆ ಮಾಡ್ತಾ ಇರ್ತಾರೆ, ಏನೇನು ಚಿಂತನೆ ಮಾಡ್ತಾ ಇರ್ತಾರೆ, ಅದ್ಭುತವಾಗಿರುತ್ತೆ. ಇದೆಲ್ಲ ಹೇಗ್ರಿ ಬರುತ್ತೆ ಅವರಿಗೆ? ಕೆಲವರು ದೊಡ್ಡವರಾದರೂ ಬರಲ್ಲ, ಇವರು ಚಿಕ್ಕವರಾಗಿ ಯಾಕೆ ಬಂತೀವಲ್ಲ ಅಂದ್ರೆ ಹಿಂದೆ ತುಂಬಾ ಮಾಡಿಕೊಂಡು ಬಂದಿದ್ದಾರೆ ಎಂತರ್ಥ. ಹಿಂದೆ ಮಾಡಿಕೊಂಡದ್ದಕ್ಕೆ ದೇವ ಈ ಜನ್ಮದಲ್ಲಿ ಬೇಗ ಅವರಿಗೆ ಹಿಂದಿನ ಜನ್ಮದ ಆ ಸಂಸ್ಕಾರವನ್ನು ತೆಗೆದು ಸರಸರನೆ ಸಾಧನೆ ಮಾಡಿಸ್ತಾನೆ. ಆ ಥರ ನಮಗೂ ಕೂಡ ಭಗವಂತನನ್ನ ವಿಶೇಷವಾಗಿರತಕ್ಕಂತಹ ಮಹಾಪುರುಷ ಅಂತ ಚಿಂತನೆ ಮಾಡಿದರೆ ಎಡಬಿಡದ ಅದ್ಭುತವಾದ ಭಗವಂತನ ಚಿಂತನ ಎಂಬ ಸಂಪತ್ತು, ಭಗವಂತನ ಜ್ಞಾನ, ಭಗವಂತನಲ್ಲಿ ಭಕ್ತಿ ಅನುಸಂಧಾನ ಇವೆಲ್ಲವೂ ಕೂಡ ಬರುತ್ತೆ. ಇನ್ನ ಮುಂದೆ ಹೇಳುತ್ತಾರೆ, ಭಗವಂತನನ್ನ ಅವ್ಯಯಂ ಆತ್ಮತಂತ್ರಂ, ಭಗವಂತನನ್ನ ಅವ್ಯಯ ಅಂತ ಚಿಂತನೆ ಮಾಡುತ್ತಾರೆ. ಅವ್ಯಯ ಅಂದರೆ ವ್ಯಯರಹಿತ, ನಾಶರಹಿತ ಅಂತ. ಇವನು ನಾಶರಹಿತ ಅಂತ ಭಗವಂತನನ್ನು ಚಿಂತನೆ ಮಾಡಿದರೆ ನಮಗೂ ನಾಶವಿಲ್ಲದೆ ಆಗುತ್ತೆ. ನಮಗೆ ಇರೋದೇ ನಾಶ. ಯಾವುದರ ನಾಶ ಅಂದರೆ ಶರೀರ ನಾಶ. ಶರೀರ ಇರುವ ಕಾಲಕ್ಕೇನೆ ಬುದ್ಧಿ ನಾಶ, ಬುದ್ಧಿ ನಾಶ ಪ್ರಣಶ್ಯತಿ ಅಂತ. ನಾವು ಇರುವ ಕಾಲಕ್ಕೇನೆ ಬುದ್ಧಿ ನಾಶ ಆಗ್ಬೋದು, ಇಂದ್ರಿಯಗಳು ನಾಶ, ಎಲ್ಲವೂ ನಾಶ ನಾಶ ನಾಶ. ದೇವರ ಜ್ಞಾನ ಮೊದಲೇ ನಾಶ, ಹೌದಾ? ಎಲ್ಲಾ ರೀತಿಯಲ್ಲೂ ನಾಶದ ತುದಿಯಲ್ಲೇ ನಿಂತಿರ್ತೇವೆ, ನಾಟ್ಯ ಆಡತಾ ಇರ್ತೇವೆ. ಅಂತಹ ಕಾಲಕ್ಕೆ ನಮಗೆ ನಾಶಗಳು ಯಾವುದೂ ಇಲ್ಲದೆ ಆಗಬೇಕಾದರೆ ದೇವರನ್ನ ನಾಶರಹಿತ ಅವ್ಯಯ ಅಂತ ಚಿಂತನೆ ಮಾಡಬೇಕಂದರೆ ನಮಗೆ ಈ ನಾಶ ಸಹಿತವಾದ ದೇಹಗಳೆಲ್ಲ ಬರುವುದು ನಿಂತೋಗುತ್ತೆ. ಅಂದರೆ ನೀಚ ಯೋನಿಗಳು ಬರುವುದೆಲ್ಲ ತಪ್ಪಿಸಿ ಒಳ್ಳೆ ಒಳ್ಳೆ ಉತ್ತಮ ಯೋನಿಗಳೇ ಬರುವಂತೆ, ಒಳ್ಳೆ ಒಳ್ಳೆ ಉತ್ತಮ ಜನ್ಮ ಬರುವಂತೆ ಮಾಡಿ ಅದರಲ್ಲೂ ಒಳ್ಳೆ ಸಾಧನೆ ಮಾಡಿಸಿ ಬೇಗ ತನ್ನ ಸನ್ನಿಧಾನ ಸೇರುವ ಭಾಗ್ಯ ಭಗವಂತ ಕೊಡತಾನೆ. ದೇವರನ್ನ ಅವ್ಯಯ ಅಂತ ಚಿಂತನೆ ಮಾಡಬೇಕು. ಇನ್ನ ಭಗವಂತರನ್ನ ಪ್ರಧಾನವಾಗಿ ಚಿಂತನೆ ಮಾಡಬೇಕಾಗಿದೆ ಯಾವುದಯ್ಯ? ಆತ್ಮತಂತ್ರಂ, ಆತ್ಮತಂತ್ರ ಸ್ವತಂತ್ರ ಅಂತ ಭಗವಂತನ ಚಿಂತನೆ ಮಾಡುತ್ತಾ ಇದ್ದಾರೆ. ಅಂದರೆ ಭಗವಂತ ಯಾವುದಕ್ಕೂ ಯಾರ ಮೇಲೆ ಆಧಾರ ಪಡುವುದಿಲ್ಲ. ಎಲ್ಲರೂ ಲಕ್ಷ್ಮೀದೇವಿ ಮೊದಲುಕೊಂಡು ತೃಣ ಪರ್ಯಂತ ಪ್ರತಿಯೊಬ್ಬರೂ ದೇವರ ಮೇಲೆ ಆಧಾರ ಪಟ್ಟವರೇ. ಚೂರುಚಾರು ಆಧಾರ ಪಡುವುದಲ್ಲ, ನಾವು ಇರ್ತೇವೆ, ನಮ್ಮ ಪಾಡಿಗೆ ನಾವಿರ್ತೇವೆ. ಪಕ್ಕ ಮನೆಯವರ ಮೇಲೆ, ಅವರ ಮೇಲೆ, ಇವರ ಮೇಲೆ ಚೂರುಚೂರು ಆಧಾರ ಪಟ್ಟಿರ್ತೇವೆ, ಹೌದಾನೆ? ಆದರೆ ಎಲ್ಲಾ ರೀತಿಯಲ್ಲೂ ಎಲ್ಲರ ಮೇಲೆ ನಾವೇನು ಆಧಾರ ಪಟ್ಟಿರಲ್ಲ. ನಮ್ಮ ಕೈಕಾಲು ಬದಲಿಸೋದೆಲ್ಲ ನಾವೇ ಮಾಡ್ತಾ ಇರ್ತೇವೆ, ಇನ್ನೊಬ್ಬರ ಮೇಲಲ್ಲ. ಇಲ್ಲಿ ಹಾಗಲ್ಲ, ಇಡೀ ಜಗತ್ತು ಉಸಿರಾಟ ಮೊದಲುಕೊಂಡು ಆಲೋಚನೆ ಮೊದಲುಕೊಂಡು ಎಲ್ಲವೂ ದೇವರ ಅಧೀನ. ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ, ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ. ಇದನ್ನು ಅರಣ್ಯಕಾಚಾರು ಸಂಸ್ಕೃತದಲ್ಲಿ ಹೇಳ್ತಾರೆ. ಆಚಾರ್ಯ ಹೇಳಿದ್ದನ್ನೇ, ಗೃಹಾತಿ ಗೃಹಾತಿ, ಗಚ್ಚತಿ ಗಚ್ಚತಿ, ವಿಸೃಜತಿ ವಿಸೃಜತಿ. ಭಗವಂತ ಹೇಗೆ ಮಾಡಿಸಿದರೆ ಹಾಗೆ ಜೀವ ಮಾಡ್ತಾ ಹೋಗ್ತಾನೆ. ಹಾಗಾದರೆ ಎಲ್ಲರೂ ಕೂಡ ಭಗವಂತನ ಮೇಲೆ ಆಧಾರ ಪಟ್ಟವರೇ. ಆದ ಕಾರಣ ಅವನೊಬ್ಬನೇ ಸ್ವತಂತ್ರ, ಅವನೊಬ್ಬನೇ ಪೂರ್ಣ ಸ್ವತಂತ್ರ. ಅಂದರೆ ರಿವರ್ಸ್ ಆಗಿ ಬಂದರೆ ಯಾವ ಸ್ವಾತಂತ್ರ್ಯ ಇಲ್ಲದವ ನಾನೇ, ಎಲ್ಲ ರೀತಿಯ ಸ್ವಾತಂತ್ರ್ಯ ಇರುವಂಥವ ನೀನೇ, ಚೂರೂ ಸ್ವಾತಂತ್ರ್ಯ ಇಲ್ಲದವ ನಾನೇ. ನಿನ್ನ ಮೇಲೆ ಆಧಾರ ಪಟ್ಟಿದ್ದೇನೆ. ನೀನ ನನ್ನ ಮೇಲೆ ಆಧಾರ ಪಟ್ಟವ ಅಂತ ನಿನ್ನ ಕೆಳಗಿರತಕ್ಕಂಥ ಯಾರ್ಯಾರು ನಿನ್ನ ಮೇಲೆ ಆಧಾರ ಪಟ್ಟಿದ್ದಾರೆ ಜೀವರಾಶಿಗಳು, ಅವರನ್ನು ನೋಡಿ ಹೀಯಾಳಿಸ್ತಾ ಆ ನನ್ನ ಮೇಲೆ ಆಧಾರ ಪಟ್ಟವರು ಎಂಬ ಒಂದು ಚೂರ ಆಲೋಚನೆಯೂ ದೇವರಿಗಿಲ್ಲ. ನಮಗಿಂತ ಹೆಚ್ಚಾಗಿ ನಮ್ಮ ಮೇಲೆ ಪ್ರೀತಿಯನ್ನು ತೋರುವವ ಅಂದರೆ ಅದೇ ದೇವ ಅಂತ ಹೇಳಿದೆ ನೋಡಿ. ಹೌದಾ ಅಲ್ಲವ? ನಾವು ನಮ್ಮ ಕಾಲನ್ನು ಮುಟ್ಟಿದರೆ, ಕಾಲಡಿಯನ್ನು ಮುಟ್ಟಿದರೆ ಕೈ ತೊಳೆಯುತ್ತೇವೆ, ಹೌದಾ? ಇನ್ನೊಬ್ಬರ ಕಾಲು ಮುಟ್ಟಿ ಅಂತ ಹೇಳಿದರೆ ಸರ್ರಂತ ಸಿಟ್ಟೇ ಬರುತ್ತೆ. ನಾವ್ಯಾಕ್ರಿ ಅವ್ರ ಕಾಲು ಮುಟ್ಟಬೇಕು? ಇನ್ನೊಬ್ಬರ ಕಾಲು ಮುಟ್ಟಬೇಕಾದರೆ ಸಿಟ್ಟೇ ಬರುತ್ತೆ. ಮತ್ತೆ ನಮ್ಮೆಲ್ಲರ ಕಾಲಿನ ಅಡಿಯ ಚರ್ಮ ಏನು ನಡೀತಾ ಇರ್ತೀವಲ್ಲ, ನಡೆಯೋ ಕಾಲಕ್ಕೆ ಚಪ್ಪಲಿ ಹಾಕೊಂಡು ನಡೀತೀವ, ರೋಡಲ್ಲಿ ನಡೀತಾ ಇರ್ತೀವ, ಧೂಳೆಲ್ಲ ಆಗಿರುತ್ತ, ಆ ಧೂಳಾದ ಕಾಲನ್ನ ಅಂಗಾಲನ್ನ ತೊಳೆಯದೆ ಒಳಗೆ ಬರ್ತೇವ? ಬರಲ್ಲ. ನಮಗೇನೆ ನಮ್ಮ ಕಾಲು ಮುಟ್ಟಬೇಕು ಅಂದ್ರೆ ಅಪ್ಪಪ್ಪ ಅಂತಿರುತ್ತೆ, ಅದು ಮುಟ್ಟಿ ಮತ್ತು ಮನೆಯಲ್ಲಿ ಯಾವುದು ಮುಟ್ಟಲ್ಲ, ಹೌದಾ? ಅಂಥ ಅಂಗಾಲಿನ ಕಣ ಕಣದಲ್ಲೂ ನಡೆಸಿ ಕರಕೊಂಡು ಹೋಗುವಾಗ ಧೂಳಿಯಿಂದ ಕೂಡಿದ ಅಂಗಾಲಿನ ಚರ್ಮದ ಕಣ ಕಣದಲ್ಲೂ ಆ ಜಗತ್ತನ್ನು ಹೊತ್ತ ಸ್ವಾಮಿ ನಿಂತಿದ್ದಾನೆ. ಅವ ಒಂದು ಚೂರು ಸರದರೆ ಎಲ್ಲರ ಅಂಗಾಲಿನ ಚರ್ಮ ಕೊಳತು ಹೋಗುತ್ತೆ. ಮತ್ತೆ ಅವನೆಲ್ಲಿ ನಾವೆಲ್ಲಿ? ಜುಜುಬಿ ಪ್ರಾಣಿಗಳು ನಮ್ಮ ಶರೀರದ ಕಣ ಕಣದಲ್ಲಿ ನಿಂತು 24 ತಾಸು ನಮ್ಮ ಸುತ್ತೇ ಬಿದ್ದಿರ್ತಾನಲ್ಲ, ಇವನಿಗೆ ನಮ್ಮಿಂದ ಏನೂ ಪ್ರಯೋಜನ ಇಲ್ಲ. ನಾವು ಸುಖವಾಗಿದ್ರೆ ಸಾಕು, ಇಂಥ ವ್ಯಕ್ತಿ ನಮಗೆ ಸಿಗ್ತಾನ, ಅದನ್ನೇ ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ದೇವರು ದೇವರು ಅಂದ್ರೆ ಹೆದರಿ ಹೆದರಿ ನಮಸ್ಕಾರ ಮಾಡುವುದಲ್ಲ ಭಗವಂತನಿಗೆ. ಅಪ್ಪ ನಮಸ್ಕಾರ ಮಾಡಬೇಕು, ಮಾಡದಿದ್ರೆ ಏನಾಗಿ ಬಿಡುತ್ತೋ ಅಂತ ಮಾಡೋದು ಬೇಡ. ನಿಮಗಾಗಿ ದುಡಿಯುವ ಏಕೈಕ ವ್ಯಕ್ತಿ, ನಿಮಗಾಗಿ ದುಡಿಯುವಂಥ, ನಿಮ್ಮ ದೋಷಗಳ ಸಹಿತ ಅಭಿಮಾನ ಪಡುವಂಥ ಏಕೈಕ ವ್ಯಕ್ತಿ ನಮ್ಮ ಸ್ನೇಹಿತ, ತಂದೆ ತಾಯಿ ಏನೇನು ಕರಿತೀರೋ ಎಲ್ಲರಕ್ಕಿಂತ ಜಾಸ್ತಿ ನಮ್ಮನ್ನು ಅಭಿಮಾನ ಪಡುವ ವ್ಯಕ್ತಿ ಯಾರಾದರೂ ಇದ್ದಾರಾ ಅಂತ ನಾವು ಹುಡುಗಿದರೆ ಅವನೊಬ್ಬನೇ ಇದ್ದಾನೆ ನಮ್ಮ ಸುತ್ತು, ಈಗಲೂ ಇದ್ದಾನೆ, ನಾವು ಅವನ ಕಡೆ ಮುಖ ಮಾಡದಿದ್ರೂ ಇದ್ದಾನೆ. ಎಷ್ಟು ದೊಡ್ಡವ! ನಮಗೆ ಸಿಕ್ಕ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರ್ಯಾರು ಇದ್ದಾರೆ ಇವರೆಲ್ಲರಕ್ಕಿಂತ ಬಹಳ ದೊಡ್ಡ. ಇವರೆಲ್ಲರೂ ತೋರುವ ಅಭಿಮಾನಕ್ಕೆ ಅವನು ತೋರುವ ಅಭಿಮಾನದ ಮುಂದೆ ಇದು ಯಾವುದೂ ಇಲ್ಲ. ಅಂಥ ದೊಡ್ಡ ವ್ಯಕ್ತಿ, ಅವನ ಮುಖ ನಾವು ನೋಡದಿದ್ರೂ ಕೂಡ ನಮ್ಮ ಸುತ್ತೇ ಇದ್ದಾನೆ. ನಾವು ಅವನ ಕುರಿತು ಚೂರೂ ಪರಿಚಯವಿಲ್ಲದೆ, ಅವನೊಬ್ಬ ನಮ್ಮ ಸುತ್ತು ಇದ್ದಾನೆಂಬ ಎಚ್ಚರವೇ ಇಲ್ಲದೆ ಅವನಿಗಾಗಿ ಚೂರೂ ಕಾಳಜಿ, ಅಯ್ಯೋ ಬೇಕೋ ನೀನು ಮಹಾರಾಯ ಇಂಥವನನ್ನೊಬ್ಬ ಇದ್ದಿ ಎಂಬ ಎಚ್ಚರವೂ ಇಲ್ಲದೆ ನಾವು ಕಾಲ ಕಳೀತಾ ಇದ್ರೂ ನಮಗೆ ಉಣಿಸಿ 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 ಸಂತೋಷ ಪಡ್ತಾನೆ. ಮತ್ತೆ ಇಂಥ ವ್ಯಕ್ತಿ ನಮಗೆ ಸಿಗ್ತಾರ? ಇದನ್ನ ಬ್ರಹ್ಮೋಪದೇಶ ಅಂತ ಕರೀತಾರೆ. ಬ್ರಹ್ಮ ಅಂದ್ರೆ ಯಾರೋ ಅಲ್ಲ, ನಮಗಾಗಿ ಒದ್ದಾಡುವ ಏಕೈಕ ಚೇತನ. ಆ ಚೇತನನ ಮನಮುಟ್ಟಿ ಪರಿಚಯ ಮಾಡಿಕೊಡುವುದೇ. ಅಂದರೆ ಈ ತರ ನಮಗೆ ಅವನು ಮಾಡುವ ಉಪಕಾರ, ಅವನ ಕರುಣ, ಅವನ ಶಕ್ತಿ ಎಂಥ ದೊಡ್ಡವ! ನಮಗಾಗಿ ಎಷ್ಟು ಕೆಲಸ ಮಾಡುತ್ತಾ ಇದ್ದಾನೆ. ನಮಗೆ ಚಿಕ್ಕ ದೃಷ್ಟಾಂತ ಬೇಕಾದ್ರೆ, ಯಾರೋ ಮನೆಯಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರು, ಹೆಚ್ಚಿಗೆ ಜನ ಇಲ್ಲ ಪಾಪ ಸಹಾಯಕ್ಕೆ, ಒಬ್ಬ ವ್ಯಕ್ತಿ ಬಂದ್ರು, ಗೊತ್ತೇ ಇಲ್ಲ ಇವರಿಗೆ ನಾನು ಸಹಾಯ ಮಾಡಲ್ಲ ಅಂದ್ರೆ ಮಾಡಿಯಪ್ಪ ನಮಗೂ ಬೇಕಾಗಿದೆ. ಏನು ತಿರುಗೋದು, ಅವರವರನ್ನ ಕರ್ಕೊಂಡು ಬಂದ್ರು, ಎಲ್ಲ ಮಾಡಿಸಿಬಿಟ್ರು. ಏನ್ ನಾವು ಕೂತವರು ಕದಲಿಕ್ಕಿಲ್ಲ, ಆ ತರ ಎಲ್ಲಾ ಮಾಡ್ತಾ ಬಂದ್ರು. ಗೃಹ ಪ್ರವೇಶವೋ ಇನ್ಯಾವುದೋ ಫಂಕ್ಷನ್, ನಮ್ಮ ಬಂಧು ಬಳಗವೆಲ್ಲ ಕಳ್ಕೊಂಡ್ವಿ. ಅವರೆಲ್ಲರೂ ಬಂದ್ರು, ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ. ಮನೆ ತುಂಬಾ ಜನ ಇಷ್ಟು ಸಹಾಯ ಮಾಡುವವರು ಎಲ್ಲ ಇದ್ದಾರಲ್ಲ, ಒಂದು ವ್ಯಕ್ತಿ ತುಂಬಾ ತಿರುಗಾಡ್ತಾ ಇದ್ದಾನೆ, ಎಲ್ಲ ಬಂದವರು ನಮ್ಮವರೇ ಕೇಳ್ತಾ ಇದ್ದಾರೆ ಅಲ್ಲ. ಇವ್ರು ಯಾರು ಗೊತ್ತಾ, ಯಾರು 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 ಅಂತ. ನಾವೊಂದು ನಮಗ್ ಗೊತ್ತಿಲ್ಲ, ಯಾರೋ ತುಂಬಾ ತಿರುಗಾಡಿ ನಮ್ ಸಹಾಯ ಮಾಡುತ್ತಾ ಇದ್ದಾರೆ. ಹೌದಾ? ಅವಾಗ ಹೇಳಿದ್ವು, ನೀವೆಲ್ಲ ಬಂಧು ಬಳಗ, ನೀವು ಯಾರೂ ಬರಲಿಲ್ಲ, ಸಮಯಕ್ಕೆ ಸಹಾಯಕ್ಕೆ ಬರಲಿಲ್ಲ. ಯಾರು ಪಾಡಿದವರು ನಾನ್ ಬ್ಯುಸಿ ನಾನ್ ಬ್ಯುಸಿ ಅಂತ ಫೋನ್ ಮಾಡಿಬಿಟ್ರಿ, ಫಂಕ್ಷನ್ಗೆ ಮಾತ್ರ ಬಂದ್ರಪ್ಪ, ಚೂರು ಮುಂಚೆ ಬಂದು ಸಹಾಯ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಇವ್ರು ಯಾರೋ ಎಲ್ಲ ಬಂದ್ರು ಮಾಡ್ತಾ ಇದ್ದಾರೆ, ಹೆಚ್ಚಾಗಿ ಮಾಡಿದ್ರು. ಅವಾಗ ಬಂದವರು ಹೇಳಿದ್ರು, ಅವ್ರು ಯಾರೋ ಅಲ್ಲ, ಪ್ರೈಮ್ ಮಿನಿಸ್ಟರೇ ಬಂದ್ರು. ಆತ ಪ್ರೈಮ್ ಮಿನಿಸ್ಟರ್, ಆ ಪಕ್ಕದವರೆಲ್ಲ ಮಿಕ್ಕ ಮಿನಿಸ್ಟರ್ಗಳು, ಅವರ ಕೆಳಗಿದ್ದವರೆಲ್ಲ ಬಂದಿದ್ದಾರೆ, ನಿನಗೆ ಸಹಾಯ ಮಾಡಿದ್ದಾರೆ, ನಿನ್ನ ಮನೆಯಲ್ಲಿ ಕಸ ಬಳಿಯೋದು ಮಾಡಿದ್ದಾನ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಇವೇನಾಗ್ತೀಯ, ಶಾಕ್ ಆಗ್ಬಿಡಲ್ವಾ, ಅಬ್ಬಾ ಅಂತ ಬಾಯಿ ತೆಗಿಯಲ್ವಾ. ಇದೇ ಜೀವನ ಪರಿಸ್ಥಿತಿ. ನಮ್ಮ ಒಳಗೆ ಭಗವಂತ ನಮಗಾಗಿ ಮಹಾನುಭಾವ, ಟಾಪ್ ಮೋಸ್ಟ್ ಮಿನಿಸ್ಟರ್ ಅಲ್ಲ, ಟಾಪ್ ಮೋಸ್ಟ್ ರಾಜ ಮಹಾನುಭಾವ. ಆತನ ಮಂತ್ರಿಗಳು ಯಾರು, ಬ್ರಹ್ಮದೇವರು ವಾಯುದೇವರು, ಇಡೀ ಪರಿವಾರದಿಂದ ಕೂಡಿಕೊಂಡು ನಮ್ಮ ಮನೆಯ ಕೆಲಸ ಎಲ್ಲ ಮಾಡುತ್ತಾ ಇದ್ದಾನೆ. ಕಸ ಬಳಿಯೋದು ಮೊದಲುಕೊಂಡು ಎಲ್ಲವೂ ಆತನೇ ಮಾಡುತ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಅಂತಹ ಭಗವಂತನ ಕುರಿತು ಗುರುಗಳಾದವರು ಚೂರು ಅಂದ್ರೆ ನಮ್ಮವರು ಬಂಧುಗಳಗ ಅಂತ ಹೇಳ್ತೀವಲ್ಲ, ಗುರುಗಳಾದವರೇ ಬಂಧುಗಳು. ಅದೇ ಗುರುಗಳಿಂದ ಅಧಿಕ ಇನ್ನಾರು ಆಗ್ತಾರು ನಿನಗೆ ಅಂತ ಹೇಳ್ತಾರೆ. ನಾವು ಮಾಡಿದ ಈ ಸಾಧನೆ ಎಂಬ ಫಂಕ್ಷನ್ಗೆ ಎಲ್ಲ ಕರೆದು ಗುರುಗಳನ್ನ, ನೋಡ್ರಿ ಗುರುಗಳೇ ನಾನು ಈ ತರ ಮಾಡ್ತಾ ಇದ್ದೀನಿ ಆ ತರ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಬ್ರಹ್ಮೋಪದೇಶ ಕೊಡ್ಲಿಕ್ಕೆ ಬಂದ್ರು. ಇಷ್ಟು ಫಂಕ್ಷನ್ ಆಗ್ತಾ ಇದೆಯಲ್ಲ, ನಿಮ್ಮ ಶರೀರದ ಸಾಧನೆ ಎಂಬ ಫಂಕ್ಷನ್ ಆಗ್ತಾ ಇದೆಯಲ್ಲ, ಈ ಫಂಕ್ಷನ್ ಅಲ್ಲಿ ಇಷ್ಟು ಜನ ಸಹಾಯ ಮಾಡುತ್ತಾ ಇದ್ದಾರಲ್ಲ, ಯಾರಂತ ತಿಳ್ಕೊಂಡಿದ್ದೀಯ? ನಿನ್ನ ಕೈ ಕಾಲು ಕದಲಿಸೋದು ಮೊದಲುಕೊಂಡು, ಕಣ್ಣು ರೆಕ್ಕೆ ಹಾಕ್ಸೋದು ಮೊದಲುಕೊಂಡು, ನಿನ್ನ ಕೈಯಲ್ಲಿ ಕೈಯಿಟ್ಟು ಮಲಮೂತ್ರ ತೊಳಸೋದು ಮೊದಲುಕೊಂಡು ಮಾಡುತ್ತಾ ಇರೋದು ಯಾರು ಗೊತ್ತಾ? ಇಡೀ ಜಗತ್ತಿಗೆ ನಾಯಕ ಪರಿಚಯ ಮಾಡಿಕೊ, ನಿನಗಾಗಿ ಬಂದಿದ್ದಾನೆ ಅಂತ ಬ್ರಹ್ಮೋಪದೇಶ ಪ್ರಕರಣ ಶುರುವಾಗುತ್ತಾ ಇದೆ. ಒಟ್ಟಾರೆ ಸಾರೋದ್ಧಾರದಲ್ಲಿ ಬ್ರಹ್ಮೋಪದೇಶ ಪ್ರಕರಣ ನಮಗೆ ಏನ್ ತಿಳಿಸಿಕೊಡುತ್ತೆ ಅಂದ್ರೆ, ನಮಗಾಗಿ ಒದ್ದಾಡುವ ಸ್ನೇಹಿತನನ್ನ ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾ ಬರುತ್ತೆ. ಈ ಒಂದು ಪರಿಚಯ ಚೆನ್ನಾಗಿ ಮನಮುಟ್ಟೆ ಆದರೆ ನಾವು ಜೀವನದಲ್ಲಿ ಶಬ್ದ ನಮ್ಮ ಡಿಕ್ಷನರಿಯಿಂದ ಹೊಟ್ಟೆ ಹೋಗುತ್ತೆ. ಲೋನ್ಲಿ ಅಂತ, ನಾನು ಬಹಳ ಲೋನ್ಲಿ ಆಗಿದ್ದೇನೆ ಅಂತ. ಸರ್ವಥಾ ಇಲ್ಲ, ನನ್ನ ಸ್ವಾಮಿ 24 ಜನ ಮೈನ್ ಮಿನಿಸ್ಟರ್ಸ್ ಅವರ ಕಳೆದ ಸಬಾರ್ಡಿನೇಟ್ ಜನ ಇದ್ದಾರೆ, 3.5 ಕೋಟಿ ಜನ ಇದ್ದಾರೆ, ಅವರಿಂದ ಕೂಡಿಕೊಂಡು ಎಲ್ಲರೂ ನನ್ನ ಅಭಿಮಾನ ಪಡುವರೆ. ಅಷ್ಟು ಜನದಿಂದ ಕೂಡಿಕೊಂಡವ ನಾನಿದ್ದಾಗ ನಾನು ಲೋನ್ಲಿ ಹೇಗಾಗ್ತೇನ್ರಿ? ಹಾ, ಒಂದು ರೀತಿಯಲ್ಲಿ ಲೋನ್ಲಿ. ಯಾರು ನನ್ನನ್ನು ನೋಡಿ ಯಾವಾಗಾದ್ರೂ ಕೈ ಬಿಡುವಂತವ್ರು ಬಿಟ್ಟು ಹೋದ್ರಲ್ಲ ಅಂತ ಆ ರೀತಿಯಲ್ಲಿ ಲೋನ್ಲಿ ಆಗ್ಬೋದಾಗ್ಲಿ, ನಮ್ಮನ್ನ ಎಂದೂ ಎಡಬಿಡದೇ ಇರುವಂತಹ ಇಷ್ಟು ಜನ ಬಂಧು ಬಳಗ ನಮ್ಮೊಳಗೆ ತುಂಬಿಕೊಂಡಿರುವಾಗ ಮತ್ತೆ ನಾವು ಏಕಾಗಿಗಳು ಹೇಗಾಗ್ತೇವೆ? ಅದಕ್ಕೆ ಜೀವನದಲ್ಲಿ ನಾನಾ ದುಃಖಗಳನ್ನ ಪರಿಹರಿಸಿ ನಮ್ಮೊಳಗೆ ನಮಗಾಗಿ ಒದ್ದಾಡುವಂತಹ ಒಳ್ಳೆ ಚೈತನ್ಯ ಮೂರ್ತಿಗಳು ನಮ್ಮಲ್ಲೇ ತುಂಬಿದ್ದಾರೆ ಎಂಬ ಎಚ್ಚರ ಕೊಡುವುದೇ ಬ್ರಹ್ಮೋಪದೇಶ ಪ್ರಕರಣದ್ದು. ಒಟ್ಟಾರೆ ಬ್ರಹ್ಮೋಪದೇಶ ಪ್ರಕರಣ ಅಂದ್ರೆ ಏನೋ ದೇವರಿದ್ದಾನಂತೆ, ಅದು ಅವನು ಹಾಗಿದ್ದಾನಂತೆ ಹೀಗಿದ್ದಾನೆ ಅಂತ ಒಂದು ಥರ್ಡ್ ಪಾರ್ಟಿ ಯಾರೋ ಒಬ್ಬರ ಕುರಿತು ಪರಿಚಯ ಮಾಡತಕ್ಕಂಥದ್ದಲ್ಲ. ನಮ್ಮ ಒಳಗಿದ್ದು ನಮ್ಮ ಹಿತೈಷಿಯಾದ ಸ್ವಾಮಿಯ ಪರಿಚಯ ಮಾಡಿಕೊಡುತ್ತಾರೆ. ಇದನ್ನು ಮಾಡಿಕೊಟ್ಟದರಿಂದ ಪ್ರತಿಯೊಬ್ಬ ಜೀವಿ ತನ್ನ ಜೀವನದಲ್ಲಿ ಪೂರ್ಣತೆ ಪಡೀತಾನೆ. ನನಗಾಗಿ ಇಷ್ಟು ಜನ ಇದ್ದಾರೆ, ಇನ್ನೇನಪ್ಪ? ನಾವು ನೋಡ್ತೀವಲ್ಲ, ನಮ್ಮ ಮಗ ಇದ್ದಾನೆ, ನಮ್ಮವರಿದ್ದಾರಪ್ಪ, ಇನ್ನೇನು ನಿಶ್ಚಿಂತೆಯಾಗಿರ್ಬೋದು ಅಂತ. ಇವರೆಲ್ಲರೂ ಯಾವಾಗಾದ್ರೂ ಕೈ ಕೊಡ್ಬೋದು, ಆದರೆ ಇವರು ಮಾತ್ರ ಕೈ ಕೊಡೋದೇ ಇಲ್ಲ. ಒಳಗಿದ್ದವರು ಯಾವಾಗಲೂ ನಮ್ಮ ಸುತ್ತೆ ಇರ್ತಾರೆ. ಅಂಥವರು ಇದ್ದಾರೆ ಎಂಬ ಎಚ್ಚರ ಪಡೆಯಬೇಕಲ್ಲ, ಅದು ಪಡೆದರೆ ಸಾಕು ನಮ್ಮಲ್ಲಿ ಮುಖದಲ್ಲಿ ಯಾವಾಗಲೂ ಗೆಲುವು ಇರುತ್ತೆ, ನಗು ಸದಾ ಇರುತ್ತೆ ಅದನ್ನ ತೋರಿಪಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಭಗವಂತನನ್ನ ಚಿಂತನೆ ಮಾಡುತ್ತಾ ಇದ್ದಾರೆ. ಇಲ್ಲಿ ಸರ್ವ ಏವ ಯಜಂತ್ಯತ್ವಾಂ ಸರ್ವದೇವ ಮಹೇಶ್ವರಂ ಏಪಿ ಅನ್ಯದೇವತಾ ಭಕ್ತಾಃ ಯದ್ಯಪಿ ಅನ್ಯ ಧಿಯ ಪ್ರಭೋ. ಇಲ್ಲಿ ಹೇಳುತ್ತಾ ಇದ್ದಾರೆ ಎಲ್ಲರೂ ಕೂಡ ಭಗವಂತನನ್ನ ಪೂಜೆ ಮಾಡುವವರೇ. ಇದೊಂದು ವಿಶೇಷ ರೀತಿಯನ್ನು ಪರಿಚಯ ಮಾಡಿಕೊಡ್ತಾರೆ. ಭಗವಂತ ಭಗವಂತ ಅಂತ ಪರಿಚಯ ನಾವು ಹೇಳ್ತಾ ಇದ್ದರೆ ಅವಾಗ ಪ್ರಶ್ನೆ ಬರುತ್ತೆ, ಶ್ರೀಹರಿಯನ್ನು ಪೂಜಾ ಮಾಡಿದವರು ಮಾತ್ರ ಒಳ್ಳೆ ಗತಿ ಆಗುತ್ತೆ, ಮಿಕ್ಕವರೆಲ್ಲರೂ ಕೂಡ ಸದ್ಗತಿ ಆಗೋದಿಲ್ಲ. ಹರಿಯನ್ನು ಹರಿಯ ಪಾದಾರವಿಂದವರು ಹಿಡಿದವರು ಮಾತ್ರ ಆಗುತ್ತೆ, ಹರಿಯನ್ನು ಪೂಜಾ ಮಾಡಿದವರಿಗೆ ಮಾತ್ರ ಆಗುತ್ತೆ ಅಂತ ನಾ ಹೇಳಿದಾಗ ಅವಾಗ ಪ್ರಶ್ನೆ ಬರುತ್ತೆ ಏನಂತ. ಮಧ್ವಾಚಾರ್ಯರ ಮತದಲ್ಲಿ ಮಧ್ವ ಮತದಲ್ಲಿ ಎಷ್ಟು ಜನ ಇದ್ದಾರೆ? ಬಹಳ ಕಮ್ಮಿ ಜನ. ಇಡೀ ಇಂಡಿಯಾ ಪಾಪ್ಯುಲೇಷನ್ ತಗೊಂಡ್ರೆ ಉತ್ತರ ಕರ್ನಾಟಕ ಅಲ್ಲ ಉತ್ತರ ಭಾರತದ ಕಡೆ ತಗೊಂಡ್ರೆ ಮಧ್ವ ಮತದ ಪ್ರಚಾರ ಸುತರಾಮ್ ನಾಸ್ತಿ, ಬಹಳ ಕಮ್ಮಿ, ಯಾರು ಇಲ್ಲ ಅಲ್ಲಿ. ಇನ್ನ ದಕ್ಷಿಣದ ಕಡೆ ತಗೊಂಡಾಗ ನಾವು ಬಹಳ ಏನು ಬಲಹೀನ ವರ್ಗವೋ ಅಲ್ಪಸಂಖ್ಯಾತರು ಅಂತ ಹೇಳ್ತಾರಲ್ಲ, ಅದರಲ್ಲಿ ಮಾಧ್ವರು ಸೇರಿಬಿಡುತ್ತೇವೆ ನಾವು. ಸರಿ, ಒಟ್ಟಾರೆ ನಮಗೆ ಮಾತ್ರ ಮುಕ್ತಿ, ನಮಗೆ ಮಾತ್ರ ಸಾಧನೆ, ಮಿಕ್ಕವರೆಲ್ಲ ಹಾಳಾಗಿ ಹೋಗ್ತಾರೆ ಅಂತ ಹೇಳ್ತೀರಲ್ಲ, ಇದು ಸರಿಯಾ ಅಂತ ಪ್ರಶ್ನೆ ನಮ್ಮವರೇ ಮಾಡ್ತಾರೆ, ಬೇರೆಯವರಲ್ಲ. ಇಲ್ಲಿ ಚೆನ್ನಾಗಿ ತಿಳಿಯಬೇಕಾಗಿದ್ದು ಏನಂದ್ರೆ, ಸ್ವರೂಪದಿಂದ ಸಜ್ಜನನಾದವ ಎಂದು ಹಾಳಾಗೋದಿಲ್ಲ, ಅವನ್ನ ಹಾಳಾಗ್ಲಿಕ್ಕೆ ದೇವರು ಬಿಡಲ್ಲ. ಆದರೆ ಸ್ವರೂಪದಿಂದ ಸಜ್ಜನನಾದಷ್ಟು ಮಾತ್ರಕ್ಕೆ ಅವನ ಪಕ್ವತಾ ಕಾಲ ಬಾರದೇ ಇರುವಾಗ, ಅವನ ಕರ್ಮದ ಗಂಟು ತುಂಬಾ ಇರುವಾಗ ಅವನಿಗೆ ಶ್ರೀಹರಿಯ ಪಾದ ಬೇಗ ಸಿಗಲ್ಲ. ಅಂಥವರನ್ನ ಭಗವಂತ ಏನು ಮಾಡುತ್ತಾ ಇರುತ್ತಾನೆ? ನಾವೆಷ್ಟು ಜನ್ಮಗಳು ಹೊತ್ತು ಬಂದುವೋ ಈ ಜನ್ಮ ಬರಲಿಕ್ಕೆ, ಎಷ್ಟು ಕೋಟಿ ಕೋಟಿ ಜನ್ಮಗಳು ಕಳೆದ ಮೇಲೆ ಹೇಳ್ತಾರೆ ಇಂಥ ವೈಷ್ಣವತ್ವ ಭಗವಂತನ ಶ್ರೀಹರಿ ಪಾದವನ್ನ ಹಿಡಿಯುವಂತಹ ಭಾಗ್ಯ ನಮಗೆ ಸಿಗ್ತಾ ಇದೆ. ಮತ್ತೆ ಇಂಥ ಭಾಗ್ಯ ಸಿಗಬೇಕಾದರೆ ಒಂದು ವ್ಯಕ್ತಿ ಎಷ್ಟು ಜನ್ಮಗಳು ಪಡೆಯಬೇಕು ಅಂದ್ರೆ ನಾನಾ ಕ್ರಿಮಿ 84 ಲಕ್ಷ ಯೋನಿಗಳು ಎಲ್ಲದರಲ್ಲಿ ಬರಬೇಕು. ಒಂದೊಂದರಲ್ಲಿ ಬ್ರ್ಯಾಂಡ್ ಅದು ಶರೀರದ್ದು, ಅದರಲ್ಲಿ ಎಷ್ಟೆಷ್ಟು ಸಲ ಬರುತ್ತೀವೋ ಮತ್ತು ಬೇರೆ. ಅಷ್ಟೆಲ್ಲ ಮಾಡಿಕೊಂಡು ಬಂದ ಮೇಲೆ ಮನುಷ್ಯ ಜನ್ಮ ಪಡೆದರೂ ಕೂಡ ಎಲ್ಲೋ ಫಾರಿನ್ನಲ್ಲೋ ಎಲ್ಲೋ ಉತ್ತರ ಭಾರತದಲ್ಲೋ ಎಲ್ಲೆಲ್ಲೋ ನಾವು ಹುಟ್ಟಿಲ್ಲ ಅಂತ ಗ್ಯಾರಂಟಿ ಇದೆಯಾ? ಎಷ್ಟು ಸಲ ಹುಟ್ಟಿ ಬಂದುವೋ ಮತ್ತು ಇಲ್ಲಿ ಬಂದು. ಈಗ ಪ್ರಶ್ನೆ, ಎಲ್ಲೆಲ್ಲೋ ಭಾರತದ ಅಥವಾ ಎಲ್ಲೆಲ್ಲೋ ಹುಟ್ಟಿದ ಸಜ್ಜೀವ ರಾಶಿಗಳಿರ್ತಾರಲ್ಲ, ಅವರಿಗೆ ಆಚಾರದ ಸಿದ್ಧಾಂತ ತಲುಪ್ತಾ ಇಲ್ಲ, ಅವರಂತೂ ಬೇರೆ ಬೇರೆ ಏನೇನೋ ಮತಗಳಿಂದ ಯಾವ್ದಾವುದರಿಂದಲೂ ಬದುಕ್ತಾನೆ ಇದ್ದಾರೆ, ಅಂಥವರಿಗೆ ಗತಿಯೇ ಇಲ್ಲ ಅಂತ ಹೇಳುತ್ತೀರಾ ಅಂದ್ರೆ ಅದಕ್ಕುತ್ತರ ಇಲ್ಲಿ ಕೊಡುತ್ತಾ ಇದ್ದಾರೆ. ಅನ್ಯಧಿಯ ಅಂತ ಇಲ್ಲಿ ಹೇಳುತ್ತಾರೆ, ಸಜೀವ ರಾಶಿಗಳಾದವರನ್ನ ಭಗವಂತ ತನ್ನನ್ನ ತಲುಪಬೇಕಾದರೆ, ತನ್ನ ಪಾದವನ್ನ ಹಿಡಿಯುವ ಜ್ಞಾನವನ್ನ ಅವರಿಗೆ ಕೊಡಬೇಕಾದರೆ ಅನೇಕ ಜನ್ಮಗಳಲ್ಲಿ ಕರಕೊಂಡು ಬರ್ತಾನಲ್ಲ, ಆ ಜನ್ಮಗಳಲ್ಲಿ ಅವರು ಕೆಲವು ಏನು ಮಾಡುತ್ತಾ ಇರ್ತಾರೆ, ಗಣಪತಿಯನ್ನೂ ಪೂಜಾ ಮಾಡುತ್ತಾ ಇರ್ತಾರೆ, ರುದ್ರದೇವರನ್ನೇ ಪೂಜಾ ಮಾಡುತ್ತಾ ಇರ್ತಾರೆ, ಶ್ರೀಹರಿಯ ತಂಟೆಗೆ ಬರಲ್ಲ. ಅಂಥ ಜನ್ಮಗಳು ಎಷ್ಟು ಕಳೆದೋಗುತ್ತೋ ಅವರಿಗೆ. ಹೌದು, ಅಷ್ಟು ಯಾಕೆ? ನಾವು ಇವಾಗ ಬೆಳಿಗ್ಗೆ ಎದ್ದುಕೊಳ್ಳೇ ಪಾಂತಸ್ಮಾನ್ ಅಂತ ಹೇಳಿ ಹೇಳತಕ್ಕಂಥ ವಾಯುಸ್ತುತಿಯನ್ನು ಕೊಟ್ಟವರು ಯಾರು? ತ್ರಿವಿಕ್ರಮ ಪಂಡಿತಾಚಾರ್ಯ. ಅವರು ಹುಟ್ಟಿದಾಗಲಿಂದ ಮಧ್ವಾಚಾರ್ಯರ ಪಾದ ಸೇರುವ ಪರ್ಯಂತ ಉಪಾಸನೆ ಮಾಡಿದ್ದೆ. ಅದ್ವೈತ ಹೌದಾ? ಹರಿಸರ್ವೋತ್ತಮತ್ತ ಉಪಾಸನೆ ಮಾಡಲಿಲ್ಲ ಅವರು. ಮತ್ತೆ ಹೇಗ್ ಬಂತು? ಅದಕ್ಕೆ ಹೇಳ್ತಾ ಇದ್ದಾರೆ, ಹಾ, ಭಗವಂತ ಸಜ್ಜೀವ ರಾಶಿಗಳಿಗೆ ತನ್ನನ್ನು ಸೇರುವ ಹಂತ ಇನ್ನ ಬಾರದಿರುವ ಕಾಲಕ್ಕೆ ತನ್ನ ಪರಿವಾರದವರನ್ನ ಸೇವಾ ಮಾಡುವಂತೆ ಮಾಡುತ್ತಾನೆ. ಆ ಮಾಡುವ ಕಾಲಕ್ಕೆ ತನ್ನ ಪರಿವಾರದವರ ಸೇವಾ ಮಾಡಿದರೂ ಕೂಡ ಒಳಗಿದ್ದು ತಾನೇ ಸ್ವೀಕಾರ ಮಾಡತಾ ಮಾಡತಾ ಬರ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ಬೇರೆಯವರ ಭಕ್ತರಾಗಿದ್ದರೂ ಕೂಡ ನಿನ್ನನ್ನೇ ಅವರು ಪೂಜಾ ಮಾಡುವುದು ಯಾಕೆ ಅಂದರೆ ಅವರೆಲ್ಲರೂ ಪೂಜಾ ಮಾಡುವಂತಹ ರುದ್ರದೇವರು ಗಣಪತಿ ಯಾರ್ಯಾರಿದ್ದಾರೆ ಅವರೆಲ್ಲ ದೇವರ ಭಕ್ತರೇ. ಅದು ಪೂಜಾ ಮಾಡುವಂಥವನಿಗೆ ಗೊತ್ತಿಲ್ಲ ಅಷ್ಟೇ, ಅವರು ತಿಳಿಸಲ್ಲ. ಆದರೆ ಸೈಲೆಂಟ್ ಆಗಿ ಮಾಡಿದ್ದೆಲ್ಲ ದೇವರಿಗೆ ಅರ್ಪಣೆ ಮಾಡ್ತಾ ಮಾಡ್ತಾ ಬರ್ತಾರೆ. ರುದ್ರದೇವರ ಆಲಯಕ್ಕೆ ಹೋದರೆ ಸ್ವರೂಪತಃ ಸಜ್ಜನರಾದವರೂ ಹೋಗ್ತಾರೆ, ಸ್ವರೂಪತಃ ದುರ್ಜನರಾದವರೂ ಹೋಗ್ತಾರೆ. ರುದ್ರದೇವರು ಒಳಗಿರತಕ್ಕಂಥವರ ಪೂಜಾ ಇಬ್ಬರದ್ದು ದೇವರಿಗೆ ಅರ್ಪಣೆ ಮಾಡುತ್ತಾರೆ. ಹೇಗೆ ಮಾಡುತ್ತಾರೆ ಅಂದ್ರೆ ಸ್ವರೂಪತಃ ದುರ್ಜನರಾದವರು ಯಾರಿದ್ದಾರೆ ಅವರಿಗೆ ತಕ್ಕ ಹಾದಿ ಅವರಿಗೆ ಸಿಗಲಿ ಅಂತ ಕೊಡುತ್ತಾರೆ, ಸಜ್ಜನರಾದವರಿಗೆ ಅವರಿಗೆ ತಕ್ಕ ಹಾದಿ ಅವರಿಗೆ ಸಿರಲಿ ಅಂತ ದೇವರ ಪೂಜಾತ್ವೇನ ಎಲ್ಲವನ್ನ ಅರ್ಪಣೆ ಮಾಡುತ್ತಾರೆ. ಇದು ದೇವತೆಗಳ ವಿಶೇಷವಾದ ಚರ್ಯ. ಈ ಭಗವಂತ ಈ ತರ ಮಾಡುತ್ತಾ ಇರ್ತಾರೆ. ಮಗ ತಾಯಿ ಅಂದ್ರೆ ಆಗಲ್ಲ, ಮಗನಿಗೆ ತಾಯಿ ಅಂದ್ರೆ ಆಗಲ್ಲ, ಯಾವಾಗ ನೋಡಿದ್ರೂ ತಾಯಿಯನ್ನ ಬೈತಾ ಇದ್ದ ಒಬ್ಬ ಮಗ. ಆದರೆ ಪಕ್ಕ ಮನೆಯವರಲ್ಲಿ ಹೋಗಿ ದಿನ ಊಟ ಮಾಡ್ತಾ ಇದ್ದ, ಪಕ್ಕ ಮನೆಗೆ ಹೋಗ್ತಿದ್ದ ಅಲ್ಲೇ ಊಟ ಮಾಡ್ತಾ ಇದ್ದ. ಊಟ ಮಾಡುವ ಕಾಲಕ್ಕೆಲ್ಲ ತಾಯಿಯನ್ನ ಬೈತಾನೆ ಊಟ ಮಾಡೋದು, ಅಯ್ಯೋ ಆಕೆ ಸರಿ ಅಡಿಗೆ ಸರಿಗಿರಲ್ಲ ಅದು ಸರಿಗಿರಲ್ಲ ಹಾಗೆ ಹೀಗೆ ಅಂತ. ಆ ಪಕ್ಕ ಮನೆಯವರು ಏನೋ ಪಾಪ ದಿನ ಊಟಕ್ಕೆ ಹಾಕ್ತಾನೆ ಇದ್ರು. ಕೊನೆಗೆ ಒಂದ್ ದಿವಸ ಇವನ ಬೈಗಳು ಜಾಸ್ತಿ ಆಯಿತು, ತೀವ್ರ ಜಾಸ್ತಿ ಆಯಿತು. ಅವತ್ತು ತಡೆಯಲಾರದೆ ಆ ಪಕ್ಕ ಮನೆ ಹೆಂಗಸು ಈಕೆ ಆಕೆಯನ್ನ ಅಮ್ಮ ಅಮ್ಮ ಅಂತ ಕರೀತಾ ಇದ್ದ, ಆಕೆ ಹಾಕಿದ ಅಡಿಗೆಯನ್ನ ಬಹಳ ಮೆಚ್ಚಿಕೊಳ್ತಾ ಇದ್ದ. ಅವತ್ತು ತುಂಬಾ ಚೆನ್ನಾಗಿತ್ತು ಅಡಿಗೆ. ಅವಾಗ ಬೈದ ತಾಯಿಯನ್ನ, ಇಂಥ ಅಡಿಗೆ ಆಕೆ ಕೈಲಿ ಜನ್ಮದಲ್ಲಿ ಊಟ ಮಾಡಿಲ್ಲ ಅಂತ ಹೇಳಿದ. ಅವಾಗ ಆಕೆ ತಡೆಯಲಾರದೆ ಬಾಯಿಯಿಂದ ಹೇಳಿಬಿಟ್ಟು ಏನಂತ, ಇಷ್ಟು ಕಾಲ ನನ್ನ ಮನೆಯಲ್ಲಿ ನೀನು ಆ ಊಟ ಮಾಡತಾ ಇದೀಯಲ್ಲ, ಆ ಅಡಿಗೆ ನಾನು ಮಾಡಿದ್ದಲ್ಲ, ದಿನಾಗ್ಲೂ ನಿಮ್ಮಮ್ಮನೇ ಮಾಡಿ ನಿನಗಾಗಿ ಕಳಿಸ್ತಾ ಇದ್ಲು, ನಾ ಕೊಡತಾ ಇದ್ದೆ ಇಷ್ಟೆ. ಎಲ್ಲಾ ದೇವತೆಗಳನ್ನ ಭಜನೆ ಮಾಡುತ್ತಾ ಶ್ರೀಹರಿಗೆ ದೂರ ಆಗಿದ್ದ ಸಜ್ಜನರಿಗೆ ಭಗವಂತ ತಾಯಿಯಂತೆ ಅವರವರ ಮೂಲಕ ತಾನೇ ಪ್ರಸಾದವನ್ನು ಕೊಡ್ತಾ ಕೊಡ್ತಾ ಬರ್ತಾನೆ. ಆ ತಗೊಂಡವರೆಲ್ಲ ದೇವ ಶ್ರೀಹರಿ ಕೊಟ್ಟಿಲ್ಲ ಇವರು ಕೊಟ್ರು ಇವರು ಕೊಟ್ರು ಅಂತ ಹೇಳ್ತಿರುತ್ತಾರಲ್ಲ, ಅವರೇ ಹೇಳುತ್ತಾರೆ ನಾವಲ್ಲ ಕೊಟ್ಟದ್ದು ಅವನೇ ನಿನಗೆ ಕೊಡಿಸಿದ್ದು ಅಂತ ಯಾವಾಗ ತಿಳುವಳಿಕೆ ಬರುತ್ತೆ ಮಗ ತಾಯಿ ಕಾಲಿಗೆ ಬೀಳುವಂತೆ ಜೀವ ಸರ್ವೋತ್ತಮನಾದ ಶ್ರೀಹರಿಯ ಪಾದಕ್ಕೆ ಸೇರಿಯೇ ಸೇರುತ್ತಾನೆ. ಇದು ಬ್ರಹ್ಮೋಪದೇಶ ಅಂದರೆ ಭಗವಂತ ತಾಯಿಗಿಂತಲೂ ಮೀರಿದ ಒಳ್ಳೆ ತಾಯಿ ಎಂಬ ಪರಿಚಯವನ್ನ ಮಾಡಿಕೊಡುತ್ತಾರೆ. ಈ ತರ ನಾವು ಭಗವಂತನ ಮಹಿಮೆ ಜೊತೆಗೆ ಭಗವಂತನ ಕರುಣೆಯನ್ನು ಪರಿಚಯ ಮಾಡಿಕೊಂಡು ಆತನ ವಿಶೇಷವಾದ ಅಭಿಮಾನವನ್ನ ನಾವು ಮಾಡಿ ಅವನ ಅಭಿಮಾನವನ್ನ ನಾವು ಪಡೆಯೋದೇ ಭಾಗವತದ ಕೇಳಿದ್ದಕ್ಕೆ ಪ್ರಯೋಜನ. ಅದಿಲ್ಲದೆ ಏನೋ ಬಂದ ಏನೋ ತಿಂದ ಗಡಿಗೆ ಒಡೆದ ಬೆಣ್ಣೆ ತಿಂದ ಅಂತಂದ್ರೆ ಇದು ನಮಗೆ ಭಾಗವತ ಕೇಳಿದ್ದಕ್ಕೆ ಪ್ರಯೋಜನ ಅಲ್ಲ. ಪ್ರಯೋಜನ ಯಾಕೆ ಅಂದ್ರೆ ನಮ್ಮವ ಮೊದಲು ನಮ್ಮವ ಅಂತ ಗಟ್ಟಿಯಾಗ್ಲಿ ಮನಸ್ಸಲ್ಲಿ ಚೆನ್ನಾಗಿ ಗಟ್ಟಿಯಾಗ್ಲಿ. ಆವಾಗ ಹೇಗೆ ನಮ್ಮ ಹುಡುಗರೆ ನಮಗೆ ಪ್ರಾಣ ಆದಮೇಲೆ ಸ್ಕೂಲಲ್ಲಿ ಯಾವುದೋ ಕಾಂಪಿಟೇಷನ್, ಅದ್ಯಾವ್ದು ಕಾಂಪಿಟೇಷನ್ ರೀ, ಡ್ರೆಸ್ ಕಾಂಪಿಟೇಷನ್ ಹಾಕ್ತಾರಲ್ಲ ಫ್ಯಾನ್ಸಿ ಡ್ರೆಸ್, ಅದರಲ್ಲಿ ಒಂದೊಂದು ಹುಡುಗನಿಗೆ ಆನೆ ವೇಷ ಮುಖ ಎಲ್ಲ ಮುಖವಾಡ ಇಟ್ಟು ಕಳಿಸ್ತಾರೆ ಮಾಡ್ತಾ ಇರ್ತಾರಲ್ಲ. ಹಾ ಸರಿ ಹಾಕಿದ್ದೆ, ಚಿಕ್ಕ ಚೋಟದ ಹುಡುಗ ಹಾಕಿದ್ದೆ ಒಂದು ವೇಷ ಹಾಕೊಂಡು ಬರ್ತಾನೆ. ಎಷ್ಟು ಜನ ಬರ್ತೀರಾ ನೋಡ್ಲಿಕ್ಕೆ? ಇಡೀ ಫ್ಯಾಮಿಲಿ ಎಲ್ಲ ಬಂದ್ಬಿಡುತ್ತೆ, ಫೋಟೋ ಎಲ್ಲ ತೆಗೆದು. ಅಯ್ಯೋ ರಾಮ, ಎಲ್ಲರಂತೆ ಆ ಹುಡುಗ ನೀವೆಲ್ಲ ಯಾಕೆ ಹೋಗಿ ನೋಡ್ತಾ ಇದ್ದೀರಾ ಅಂದ್ರೆ ಆ ಹುಡುಗನನ್ನ ಅವನು ಕುಣಿದ್ರು ಸರಿ ಚಪ್ಪಾಳೆ, ಅವನು ನಕ್ಕರು ಸರಿ ಚಪ್ಪಾಳೆ. ಯಾಕಪ್ಪ ಅಂದ್ರೆ ಒಂದೇ ನಮ್ಮ ಹುಡುಗ ಅದೇ ತಾನೆ, ನಮ್ಮ ಹುಡುಗ ಆದ್ದರಿಂದ ಅವನು ಮಿಕ್ಕವರಿಗಿಂತ ಏನ್ ಚೆನ್ನಾಗಿ ಕುಡಿತಾ ಇಲ್ಲ, ಆದ್ರೂ ಚಪ್ಪಾಳೆ ತರ್ತೀವಿ. ಯಾಕೆ ನಮ್ದು ಅಂತ ವಸ್ತು ಅದೇ ಎಲ್ಲರಿಗಿಂತ ಚೆನ್ನಾಗಿ ಕೊಡದ್ರೆ ಚೆನ್ನಾಗಿ ಇದ್ರೆ ಇನ್ನು ಓ ನಮ್ಗೆ ಹಿಡಿಯೋರೇ ಇಲ್ಲ. ಅದಕ್ಕೆ ಈ ವಸ್ತು ಇಲ್ಲ, ಈ ಭಾಗವತದಲ್ಲಿ ಕುಣಿಯುವಂತಹ ವಸ್ತು ಏನಿದೆ, ಈ ವಸ್ತು ಯಾವುದು ಅಂದ್ರೆ ನಮ್ದು ಅಂತ ಪರಿಚಯ ಮೊದಲು ಮಾಡಿಕೊಳ್ಳಿ, ನಂತರ ಅವನ ಕುಣಿದಾಟ ನೋಡ್ಲಿಕ್ಕೆ ಹೋಗ್ರಿ, ಅದ್ಭುತ ಕಾಣಿಸುತ್ತೆ. ಅದೇ ಇಲ್ಲ, ದೇವರ ಟಚ್ಚೇ ಇಲ್ಲ, ದೇವರ ಮೇಲೆ ಅಭಿಮಾನವೇ ಬರಲಿಲ್ಲ. ಸುಮ್ಮನೆ ಭಾಗವತ ಕೇಳ್ತೀನಿ ಅಂತ ಹೇಳಿದ್ರೆ ಇವಾಗ ಏನಾಗುತ್ತೆ, ಯಾರೋ ಪಕ್ಕ ಮನೆಯವರು ಬಂದು ಯಾರು ಆ ಫ್ಯಾನ್ಸಿ ಕಾಂಪಿಟೇಷನ್ ಅಲ್ಲಿ ಅವ್ರು ಕುಣಿತಾ ಇದ್ರೆ ಇರಲಿ ಬಿಡಪ್ಪ ಅಂತ ಹೋಗ್ತೀವಲ್ಲ, ಆ ತರ ಕೃಷ್ಣ ಬಂದ ಗಡಿಗೆ ಹೊಡೆದ ಬೆಣ್ಣೆ ತಿಂದ ಏ ತಿನ್ಲಿ ಬಿಡು ನಮ್ಗೇನಾಯ್ತು ಅಂತ ಹೋಗ್ತಾ ಇದ್ವಿ. ಅದೇ ಕೃಷ್ಣ ನನ್ನವ ಅಂತ ಭಾವನೆ ಬಂತ, ಅದ್ಭುತ. ಅವನು ನಡೆದ್ರು ನುಡಿದ್ರು ಆನಂದ ಆಗ್ತಾ ಇರುತ್ತೆ, ಆ ನನ್ನವ ಭಾವನೆ ಬರಬೇಕು. ಅದಕ್ಕೆ ಭಾಗವತ ಹೊರಟದ್ದು, ಮೊದಲು ಅವ ಕರುಣೆಯ ಪರಿಚಯ, ನನ್ನವ ಎಂಬುದ ಪರಿಚಯ ಮಾಡಿಕೊಟ್ಟು, ಮಹಿಮೆಯ ಪರಿಚಯ ಮಾಡಿಕೊಟ್ಟು, ಅಂತ ದೊಡ್ಡವ ನಿನ್ನವ ಹೀಗೆ ಹತ್ತವತಾರದಲ್ಲಿ ಮಾಡಿದ ನೋಡು ಅಂದಾಗ ದೇವರದ ಹತ್ತವತಾರದ ಕಾಂಪಿಟೀಷನ್ ಏನು ಫಸ್ಟ್ ಕ್ಲಾಸ್ ಆಗದೆ. ಏನು ನಾವೇನು ಆ ಫ್ಯಾನ್ಸಿ ಡ್ರೆಸ್ ಅಂತ ಹೇಳ್ತೀವಲ್ಲ, ಅವನು ನಾನಾ ಡ್ರೆಸ್ ಹಾಕೊಂಡು ಬಂದ, ವರಾಹ ಮತ್ಸ್ಯ ಕೂರ್ಮ ನಾನಾ ಡ್ರೆಸ್ ಹಾಕೊಂಡು ಬಂದ, ಅವನು ಆಡಿದ್ದೆಲ್ಲ ಖುಷಿ ಖುಷಿ. ಯಾರಿಗೆ? ಅವನು ನನ್ನವನು ಅಂದುಕೊಂಡ ಋಷಿ ಮುನಿಗಳೆಲ್ಲ ಅವನ ಫ್ಯಾಮಿಲಿ ಮೆಂಬರ್ಸ್ ಅವರೆಲ್ಲ ಚಪ್ಪಾಳೆ ತಡ್ತಾರೆ. ಏನು ಅದಕ್ಕೆ ನೋಡಿ, ಭಾಗವತ ಕೇಳುವಾಗ ಎಲ್ಲ ಕೆಲವರೆಲ್ಲ ಗುಂಪು ಅಳತಾರೆ ಕೇಳ್ತಾರೆ ಮಾಡ್ತಾರೆ, ಕೆಲವರು ಗಂಭೀರವಾಗಿ ನಮ್ದಲ್ಲ ಅಂತಿರ್ತಾರೆ. ಯಾಕೆ ಹೀಗೆ ಅಂದ್ರೆ ಇಷ್ಟೇ, ಇವರೆಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಆಗಿಬಿಟ್ಟಿದ್ದಾರೆ ದೇವರಿಗೆ. ಆದ್ದರಿಂದ ಅವನು ಕುಣಿದ್ರು ಸಾಕು ನಕ್ಕರು ಸಾಕು ಆನಂದ ಪಡ್ತಾರೆ. ಮಿಕ್ಕವರಿಗೆ ಅವನು ಯಾರೋ ಏನು ಗೋಡೌನ್ ಕೀಪರ್ ತರ ನಮ್ ಕೇಳಿದ್ ಕೊಟ್ರೆ ಸಾಕು, ಅವ್ನು ನಕ್ರೆ ಏನು ಬಿಟ್ರೆ ಏನು ಅಂತ ಅಂದ್ರೆ ಗಂಭೀರವಾಗಿ ಬಿಡುತ್ತೇವೆ. ಅದರಿಂದ ಭಾಗವತ ನಮ್ಮ ಪರಿಚಯ ಮಾಡಿಕೊಡೋದಿಷ್ಟೇ, ನಿಮಗಾಗಿ ಒದ್ದಾಡುವ ಚೇತನ, ಅವನ ಕರುಣೆಯ ಪರಿಚಯ ಆಗಲಿ, ಅವನ ವಿಶೇಷವಾದ ಸಾನ್ನಿಹಿತ್ಯ ಕ್ಲೋಸ್ನೆಸ್ ನಮಗೆ ಬರಬೇಕು. ಆದ್ದರಿಂದ ಅವ ಬೇಕು, ಅವನೇ ಬೇಕು, ಅವನೇ ಸಾಕು. ಇದೇ ದೊಡ್ಡ ಮಂತ್ರ. ಆ ಮಂತ್ರ ಹೇಳಿಕೊಡತಾ ಇದೆ ಬ್ರಹ್ಮೋಪದೇಶ ಎಂಬಲ್ಲಿಗೆ ಶ್ರೀಕೃಷ್ಣ.